ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಸಾಮ್ರಾಟ್ ಮಿಲಿಂದ ಸಾಧು ನಾಗಾರ್ಜುನರನ್ನು ಆಹ್ವಾನಿಸಬೇಕು ಅಂದ್ಕೊಂಡ, ಹಾಗೆಯೇ ಒಬ್ಬ ದೂತನನ್ನು ಆಹ್ವಾನದೊಂದಿಗೆ ಅವರ ಆಶ್ರಮ ಕಳಿಸಿದ. ನಾಗಾರ್ಜುನ ಗಹಗಹಿಸಿ ನತ್ತ, ಹೌದೇನು, ಆದರೆ ನಾಗಾರ್ಜುನ ಎಂಬುದೊಂದು ವ್ಯವಹಾರಕ್ಕಾಗಿ ಯಾರೋ ಕೊಟ್ಟ ಹೆಸರು ಮಾತ್ರ, ಅಂಥದ್ದೊಂದು ಇಲ್ವೇ ಇಲ್ವಲ್ಲ ಅಂದ. ದೂತನಿಗೆ ಕಕ್ಕಾಬಿಕ್ಕಿಯಾಯಿತು. ಹುಚ್ಚನಂತೆ ಕಾಣ್ತೇನೆ, ಅರಮನೆ ಕರ್ಕೊಂಡು ಹೋದ್ರೆ ಹೇಗೋ ಎಂದು ಅಂದ್ಕೊಂಡು ವಾಪಸ್ ಬಂದ. ನಡೆದದ್ದೆಲ್ಲ ರಾಜನಿಗೆ ವಿವರಿಸಿದ. ರಾಜನಿಗೆ ಮತ್ತೂ ಆಸಕ್ತಿ ಹುಟ್ಟಿತು, ಏನೂ ಅರ್ಥ ಇದೆ ಇದರಲ್ಲಿ, ತಿಳ್ಕೊಳ್ಳೇಬೇಕು ಅಂದ್ಕೊಂಡು ತನ್ನ ಸ್ವಂತ ಉಪಯೋಗದ ರಥ ಕೊಟ್ಟು ಆ ದೂತನನ್ನ ಸಂತನನ್ನು ಕರ್ಕೊಂಡು ಬಾ ಅಂತ ಕಳಿಸಿದ. ಸರಿ, ನಾಗಾರ್ಜುನ ರಥವೇರಿ ಅರಮನೆಗೆ ಬಂದ. ರಾಜನನ್ನು ಕಂಡ, ಇದು ಕೇವಲ ವ್ಯವಹಾರಕ್ಕಾಗಿ, ಇದಕ್ಕೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ದ, ಇದು ಕೇವಲ ವ್ಯವಹಾರಕ್ಕಾಗಿ, ಇದಕ್ಕಿಟ್ಟ ಹೆಸರು ಮಾತ್ರ, ನಾನು ಅದಲ್ಲ. ನೀನು ಸುಮ್ಮನೆ ಯಾವುದೋ ಭ್ರಮೆಯಿಂದ ನನ್ನನ್ನು ಕರೆಸಲಿಲ್ಲ ತಾನೆ ಅಂದ. ರಾಜನಿಗೆ ಅದೇ ಬೇಕಿತ್ತು. ಹಾಗೆಂದ್ರೇನು ಸ್ವಾಮಿ, ತಾವು ಜ್ಞಾನಿಗಳು, ವಿವರಿಸಿ ಹೇಳಬೇಕು ಅಂದ. ನಾಗಾರ್ಜುನ ಬಂದ ರಥ ಇನ್ನೂ ಅಲ್ಲೇ ಇತ್ತು. ಅವನು ಸಾರಥಿ ಹೇಳ್ದ, ರಾಜನಿಗೆ ಹೇಳ್ದ, ಈ ಸಾರಥಿಗೆ ನಾನು ಹೇಳ್ದ ಹಾಗೆ ಮಾಡಬೇಕು ಅಂತ ಹೇಳು ಅಂತಂದು. ರಾಜ ಒಪ್ಪಿದ, ಸಾರಥಿಗೆ ಆಜ್ಞೆ ಮಾಡಿದ. ನಾಗಾರ್ಜುನನಿಂದ ಈ ರಥದ ಗಾಲಿಗಳನ್ನ ಕಳಚಿ ಅತ್ತ ಇಡು ಅಂತಂದ. ಸಾರಥಿ ಗಾಲಿ ಕಳಚಿ ಅತ್ತ ಇಟ್ಟ. ಇವನು ರಾಜನಿಗೆ ಹೇಳ್ದ, ರಾಜ ಇದೋ ರಥ ನಾಲ್ಕು ಭಾಗವಾಗಿದೆ, ಇತ್ತ ಬಿದ್ದಿದೆ ಎಂದ. ರಾಜ ಆಶ್ಚರ್ಯದಿಂದ, ಸ್ವಾಮಿ ಇದು ರಥ ಅಲ್ಲ, ಇದು ಕೇವಲ ರಥದ ಚಕ್ರಗಳು ಅಂತಂದ. ಓಹೋ ಹೋ, ಹಾಗಾದ್ರೆ ಇದು ಬಹುಶಃ ರಥ ಇರಬಹುದು ಅಂದ ಸಾಧು. ರಾಜ ಹೇಳ್ದ, ಅಲ್ಲ ಅಲ್ಲ ಸ್ವಾಮಿ, ಅದು ರಥದ ಧ್ವಜಸ್ತಂಭ ಮಾತ್ರ, ರಥ ಅಲ್ಲ ಅಂದ ರಾಜ. ಹೀಗೆ ರಥದ ಒಂದೊಂದೇ ಭಾಗವನ್ನು ಕಳಚಿ ಇವನು ಹೇಳ್ತಾನೆ, ಇದು ರಥವಾ ಇದು ರಥ. ರಾಜ ಹೇಳ್ತಾನೆ, ಇದು ರಥ ಅಲ್ಲ, ಇದು ರಥದ ಒಂದು ಭಾಗ ಮಾತ್ರ ಅಂತ ಹೇಳ್ತಾ ಹೋದ. ಕಡೆಗೇನು ಉಳಿಲಿಲ್ಲ, ಉಳಿದದ್ದು ಖಾಲಿ ಶೂನ್ಯ ಮಾತ್ರ. ಸಾಧು ನಾಗಾರ್ಜುನ ನಗ್ನಗ್ತಾ, ರಾಜನ್ ವ್ಯವಹಾರಕ್ಕಾಗಿ ಈ ದೇಹಕ್ಕೊಂದು ಹೆಸರಿದೆ, ಇದು ಇದು ನೋಡು, ಇದು ಈ ದೇಹದ ತಲೆ, ಆದರೆ ಇದು ದೇಹ ಅಲ್ಲ, ಬರೀ ದೇಹದ ಒಂದು ಅಂಗ ತಲೆ. ಹಾಗೆ ಇವು ದೇಹದ ಕೈಗಳು, ಇವು ಕಾಲುಗಳು, ಆದರೆ ಇವು ದೇಹ ಅಲ್ಲ, ಇದು ದೇಹದ ಕೈ ಕಾಲುಗಳು ಮಾತ್ರ. ಇವುಗಳನ್ನೆಲ್ಲ ಹೀಗೆ ಒಂದೊಂದಾಗಿ ತೆಗೆದು ದೂರ ಇಟ್ಟರೆ, ದೂರ ದೂರ ಬದಿಗಿರಿಸಿದ್ರೆ ಇದು ಯಾವುದೂ ದೇಹ ಅಲ್ಲ, ದೇಹದ ಅಂಗಗಳು ಅಂತ ನಮ್ಮ ಗಮನಕ್ಕೆ ಬರ್ತದೆ. ಇವೆಲ್ಲ ಸೇರಿ ಒಂದು ದೇಹ ಆಗಿದೆ, ಇದಕ್ಕೆ ದೇಹ ಅಂತ ಕರೀತಾರೆ, ಇದಕ್ಕೊಂದು ಹೆಸರಿಡ್ತಾರೆ. ಆದರೆ ಇದರ ಒಳಗಿದ್ದು ನಡೆಸೋದು ಯಾವುದೋ ಒಂದಿದೆಯಲ್ಲ, ಅದು ದೇಹ ಅಲ್ಲ. ಅದಕ್ಕೆ ರೂಪ ಇಲ್ಲ, ನಾಮ ಇಲ್ಲ, ಬಹಳಷ್ಟು ಮಂದಿಗೆ ಅದರ ಅಸ್ತಿತ್ವದ ಬಗ್ಗೆ ಗೊತ್ತೇ ಇಲ್ಲ. ಆದರೂ ಅವರು ಅದು ಇದು ಅಂತ ಜಿಜ್ಞಾಸೆ ಮಾಡ್ತಾ, ಭ್ರಮೆ ಮಾಡ್ತಾ, ಕಾಲ ವ್ಯರ್ಥ ಮಾಡ್ತಾರೆ. ಆದರೆ ಅದನ್ನು ಚೆನ್ನಾಗಿ ಸರಿಯಾದ ಅರ್ಥದಲ್ಲಿ ತಿಳಿದುಕೊಂಡವ ಸಮಸ್ತ ಸೃಷ್ಟಿಯನ್ನು ತಿಳಿದುಕೊಳ್ತಾನೆ. ಹೀಗೆ ತಿಳಿದುಕೊಂಡವನಿಗೆ ದೇಹ ಮೂಲವಾಗಿ ಬರುವ ಸುಖ ದುಃಖಗಳಿಲ್ಲ, ಬಂಧನಗಳಿಲ್ಲ, ಇವೆಲ್ಲದರಿಂದ ಬಿಡುಗಡೆ ಸಿಗ್ತದೆ, ಇವನು ಮುಕ್ತ. ಇದನ್ನು ಕೇಳಲಿಕ್ಕೆ ನೀನು ನನ್ನನ್ನು ಇಲ್ಲಿ ಕರೆಸಿದೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ಇಷ್ಟು ನಾಟಕ ಮಾಡಿದೆ ಅಂತಂದ. ಮತ್ತೆ ಮತ್ತೆ ಸಾಯುವ ಹುಟ್ಟಿ ಬರುವ ಪರಿಭ್ರಮಣಕ್ಕೆ ಕಾರಣ ಏನು ಅಂತ ಪ್ರಶ್ನಿಸಿಕೊಂಡ್ರೆ ತಿಮ್ಮಗುರು ಹೇಳ್ತಾನೆ, ಹಾಲ ಕಾಯಿಸಿ ಹೆಪ್ಪನ್ನು ಇಕ್ಕಿ ಕಡೆದೊಡೆ ಹಾಲು ಬಿಸಿ ಮಾಡಿ ಹೆಪ್ಪು ಹಾಕಿ, ಹೆಪ್ಪು ನಿಂತ ನಂತರ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಮೊಸರಾಗುತ್ತೆ. ಮೊಸರು ಕಡಿಯುವಾಗ ಇಷ್ಟರವರೆಗೆ ನಮಗೆ ಕಾಣದ ಬೆಣ್ಣೆ ಮೇಲ್ ಬರುತ್ತೆ. ಬಾಳನಿ ಜಗದ ಮಂತುವು ಕಡೆಯಲು ಏಳುವುದು ಆಳದಿಂದ ಆತ್ಮಮತಿ. ಹಾಗೆ ಈ ಬಾಳನ್ನು ಜಗದ ಮಂತು ಕಡಗೋಲು ಕಡದಾಗ ಮೇಲೆ ಬರುತ್ತೆ ಆಳದಿಂದ, ಅಂದ್ರೆ ಅಡಗಿಕೊಂಡಿದ್ದ ಮತಿ. ಹಾಲಿನಲ್ಲಿ ಬೆಣ್ಣೆ ಅಡಗಿರೋದು ನಮಗೆ ಕಾಣಲ್ಲ. ಹಾಲನ್ನು ಕಾಣುವಾಗ ಇದರಲ್ಲಿ ಬೆಣ್ಣೆ ಇದೆ ಅಂತ ಯಾರು ಹೇಳಿದ್ರೆ ಯಾರು ನಂಬಲ್ಲ. ಆದ್ರೆ ಹದವಾಗಿ ಕಾಯಿಸಿ ಹೆಪ್ಪು ಹಾಕಿದ್ರೆ, ಹೆಪ್ಪಿಗೆ ಹಾಕಿದ ಮೊಸರು ಒಳ್ಳೆದಿರಬೇಕು, ಹಾಗೆ ಮನಸ್ಸಿಗೆ ಹಿತವಾಗುವವರ ಸಾಂಗತ್ಯ ದೊರೀಬೇಕು. ಒಂದಿಷ್ಟು ಇಡಬೇಕು, ಅನಂತರ ಕಡಿದ್ರೆ ಬೆಣ್ಣೆ ಎದ್ದೆದ್ದು ಬರುತ್ತೆ. ಮತ್ತೆ ಈ ಬೆಣ್ಣೆಯನ್ನ ಹದವಾಗಿ ಬೆಂಕಿಯಲ್ಲಿಟ್ಟು ಕಾಯಿಸಿದ್ರೆ ಘಮ ಘಮಿಸುವ ತುಪ್ಪ ಬರುತ್ತೆ. ಬೆಣ್ಣೆಯ ಬೇಯುವಿಕೆಯಿಂದ ತುಪ್ಪ ಹುಟ್ಟುತ್ತೆ. ಪ್ರತಿಯೊಂದು ಭೌತಿಕ ಯಾಗ ಯಜ್ಞ ಹೋಮಗಳಲ್ಲಿ ಸಾಮಾನ್ಯ ಅನ್ನಿಸುವ ಪಂಚಾಮೃತವು ತುಪ್ಪ ಬೇಕು. ಬದುಕನ್ನು ಅಂದರೆ ಬದುಕಿನ ಆಗು ಹೋಗಗಳನ್ನು ಮತಿಸಿದಾಗ ಅದರ ಆಳದಿಂದ ತನ್ನ ತನ್ನದ ಅರಿವು ಮೇಲ್ ಬರುತ್ತೆ. ಬಂದ್ರೆ ಸಾಕಾಗಲ್ಲ, ಹಾಲು ಮೊಸರಾಗಕ್ಕೆ ಸಮಯ ಬೇಕು. ಮೊಸರಿನ ಹನಿಗಳು ಸಾಲಿನಲ್ಲಿ ಸೇರಿಕೊಂಡು ಹಾಲು ಮೊಸರಾಗುವ ಪ್ರಕ್ರಿಯೆಯಂತೆ ಅರಿವು ವಿಕಸನ ಹೊಂದಲಿಕ್ಕೆ ಚಿಂತನ ಮಂಥನ ನಡಿಬೇಕು. ಆವಾಗ ಸಮಸ್ತ ಸೃಷ್ಟಿ ನಂದು ಇದೆಲ್ಲ ಬೇರೆ ರೂಪ ಅಂತ ಗೊತ್ತಾಗುತ್ತೆ. ಒಂದು ಮೂಲ ವಸ್ತುವಿನ ವಿಭಿನ್ನ ರೂಪಗಳು ನಾವಷ್ಟೇ, ಆದರೆ ಹೊರಗೆ ಕಾಣುವ ಭೌತಿಕ ವಸ್ತುಗಳು ಯಾವುವು? ನಾನಲ್ಲ, ನಾವಲ್ಲ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.